ആഭ്രമം ഭംഗരഹിതം മധുരം വിമലം സദാ ആനന്ദതീർത്ഥമലം ഭജേതാത്രയാപഹം നിത്യസിദ്ധാന്തദുധ്വാന്ത വിധ്വംസനചക്ഷണ ജയതീർത്ഥകൃതനിർഭരതാംനോഹൃദംബരേ അർത്ഥികൽപ്പിതകൽപ്പോയം പ്രത്യത്യകൃതകേസരി വ്യാസതീർത്ഥഗുരുഭൂയാത് അസ്ഫുടിഷ്ടസിദ്ധയേ തപോവിദ്യാവിരക്ത്യാദി സദ്ഗുണോഗാകരാണഹം വാദിരാജഗുരുന് നന്ദി ഐഗ്രീവദാശയാൻ പൂജ്യരാഘവേന്ദ്രായ സത്യധർമ്മരതായ ഭരതാം കൽപ്പവൃക്ഷായ നമതാം കാമധേനവേ നിർവാദിദ്വാന്തരവയേ വൈഷ്ണവീന്ദ്രീവരേന്ദ്രവേ ശ്രീരാഘവേന്ദ്രഭവേ നമത്തിന്ദയാളവേ ആപാദമൂലിപര്യന്തം ഗുരുനാമാക്തിം സ്മരേ തേന വിഘ്നാ പ്രണശ്യന്തി സിദ്ധീന്ദ്ര മനോഹരതാഃ ഹരി ഓം ശ്രീ ഗുരുഭ്യോ നമഃ. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಗೀತಾ ಅಭಿವೃದ್ಧಿಯ ಮೂಲಕವಾಗಿ ಲಾಂಗ್ ಬ್ಯಾಕ್ ನಾವು ವೆಕೇಶನ್ ಮುಂಚೆ ಗೀತಾ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ನೋಡಿದ್ದೀವಿ. ಅದನ್ನು ಗೀತಾ ಅಭಿವೃದ್ಧಿಯ ಮೂಲಕವಾಗಿ ಅರ್ಜುನ ಕೇಳಿದ ಪ್ರಶ್ನೆಗಳಿಗೆ, ಅಂದರೆ ಯಾರಾದರೂ ಯೋಗಾಭ್ಯಾಸ ಮಾಡಲಿಕ್ಕೆ ಅಂತ ಒಂದು ಇಚ್ಛೆ ಇದ್ದು ಸ್ವಲ್ಪ ಪ್ರಯತ್ನ ಮಾಡಿ ಕೈಲಾಗಿಲ್ಲ, ಸ್ವಲ್ಪ ಧ್ಯಾನಾದಿಗಳನ್ನು ಮಾಡಿ ಧ್ಯಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮನಸ್ಸು ಒಂದು ಕಡೆ ಇಡ್ತಾ ಇಲ್ಲ, ಎಲ್ಲೆಲ್ಲೋ ಹೋಗ್ತಾ ಇದೆ ಮನಸ್ಸು, ಇದೇನು ಲಾಗ ನಮ್ಗೇನು ಆಗ್ತಾ ಇಲ್ಲ ಏನು ಎಂದು ಬಿಟ್ಟು ಬಿಡ್ತಾನೆ. ಸೊ ಏನೋ ಜನ್ಮದಲ್ಲಿ ಆವಾಗ ಅವಾಗ ಕಷ್ಟಪಟ್ಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಕೈಲಾಗಲ್ಲ ಬಿಟ್ಟು ಬಿಡ್ತಾನೆ. ಅಂತಹ ಅವನಿಗೆ ಯೋಗ ಭ್ರಷ್ಟ ಅಂತ ಕರೆದ್ರೆ, ಹಾಗೆ ಯೋಗ ಭ್ರಷ್ಟನಾದವನಿಗೆ ಏನು ಇಲ್ಲದೆ ಅಂದ್ರೆ ಈ ಜನ್ಮದಲ್ಲಿ ಸುಖ ಇಲ್ಲ, ಯೋಗಾಭ್ಯಾಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ ಆ ಟೈಮೆಲ್ಲ ವೇಸ್ಟ್ ಆಗೋಯ್ತು ಅವನಿಗೆ, ಮತ್ತೆ ಈ ಪರಲೋಕದಲ್ಲಿಯೂ ನಷ್ಟ, ಇಹಲೋಕದಲ್ಲಿಯೂ ನಷ್ಟ, ಎಲ್ಲ ಹಿ ಜಸ್ಟ್ ಲೂಸ್ ಆಲ್ ಓವರ್. ಹಾಗೆ ಆಗತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಅರ್ಜುನ, ಕೃಷ್ಣ ಇಲ್ಲ ಹಾಗಾಗೋದಿಲ್ಲ ಅಂತ ಹೇಳಿ ಅವನಿಗೆ, ಯಾಕಂದ್ರೆ ಅವನು ಯೋಗಾಭ್ಯಾಸ ಮಾಡಬೇಕು ಅನ್ನೋ ಇಚ್ಛೆ ಇದೆ, ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ, ಸ್ವಲ್ಪ ಏನೋ ಅಷ್ಟು ಇಷ್ಟು ಕೈಲಾದಷ್ಟು ಯೋಗ್ಯತೆ ತಕ್ಕಂತ ಪ್ರಯತ್ನಗಳು ಮಾಡಿದ್ದಾರೆ, ಮಾಡಿಬಿಟ್ಟು ಅವನು ಆಮೇಲೆ ಕೈಲಾಗಲ್ಲ ಅಂತ ಕೊನೆಗೆ ಬಿಟ್ಟಿದ್ದಾನೆ ಅಂತ ಅವನಿಗೆ ಅದೆಲ್ಲ ಮಾಡಿದ್ದೆಲ್ಲ ವ್ಯರ್ಥ ಆಗೋದಿಲ್ಲ, ಅಯ್ಯೋ ಇಷ್ಟೆಲ್ಲ ಮಾಡಿದ್ದಾನೆ ಅರ್ಧ ಅಂಗಟ್ಟಿ ಮಾಡಿದ ವೇಸ್ಟ್ ಆಗಿಬಿಟ್ಟಂದ್ರೆ ಇಲ್ಲ ಅದು ವ್ಯರ್ಥವಾಗೋದಿಲ್ಲ ಅಂತ ಹೇಳಿ ಕೃಷ್ಣ ಅದಕ್ಕೆ ಸಮಾಧಾನವನ್ನು ಹೇಳ್ತಾ ಬರ್ತಂದು ಅವನಿಗೆ ಒಳ್ಳೆ ಮನೆಮಂತರ ಅಂದ್ರೆ ಒಳ್ಳೆ ಧನವಂತ ಅಂದ್ರೆ ಅದಕ್ಕೆ ಶುಚೀನಾಂ ಶ್ರೀಮತಾಂ ಗೇಹೆ ಅಂತೇಳಿ ಪ್ರಾಪ್ಯ ಪುಣ್ಯಕುತಾನ್ ಲೋಕಾನ್ ಉಷಿತ್ವ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಪೃಷ್ಠೋ ವಿಜಯತೆ ಅಂತ ಹೇಳಿದಾಗ ಅಲ್ಲಿ ಶುಚಿಮಂತರಾದ ಅಂದ್ರೆ ಒಳ್ಳೆ ಧನವಂತರ ಮನೆ, ಒಳ್ಳೆ ಧನವಂತರಂದ್ರೆ ಏನು, ಗುಣವಂತರಾದ ಧನವಂತರು, ಗುಣಹೀನರಾದ ಧನವಂತರು ಕೆಟ್ಟ ಧನವಂತರು, ಗುಣವಂತರಾದ ಧನವಂತರು ಒಳ್ಳೆ ಧನವಂತರು, ಅಂತಹ ಒಳ್ಳೆ ಶುಚಿ ಇದರಿಂದ ಅಂದ್ರೆ ಶುಚಿ ಅಂದ್ರೆ ಪವಿತ್ರವಾಗಿರುವಂತಹವ್ರು, ಪವಿತ್ರ ಅಂದ್ರೆ ಪವಿತ್ರವಾದ ಮನಸ್ಸು, ಪವಿತ್ರವಾದ ಮನಸ್ಸು, ಪವಿತ್ರವಾದ ವರ್ತನೆ ಇರುವಂತಹ ಧನಿಕರ ಮನೆಯಲ್ಲಿ ಹುಟ್ಟುತ್ತಾನೆ. ಇಲ್ಲ ಒಳ್ಳೆ ಯೋಗಿಗಳ ಕುಲದಲ್ಲಿಯೇ, ಅವನಿಗೆ ಯೋಗಾಭ್ಯಾಸ ಮಾಡ್ಬೇಕನ್ನೋ ಇಚ್ಛೆ ಇತ್ತಲ್ಲವ, ಯೋಗಿಗಳ ಕುಲದಲ್ಲೇ ಹುಟ್ಟಿ ಮತ್ತು ದುರ್ಲಭತರವಾದಂತಹ ಜನ್ಮ ಅವನಿಗೆ ಹಾಗೆ ಸಿಗುತ್ತೆ, ಸಿಕ್ಕಿಯ ಮತ್ತು ಕಂಟಿನ್ಯೂ ಮಾಡ್ತಾನೆ ಅವನ ಸಾಧನೆ. ಸೊ ಅದು ವ್ಯರ್ಥವಾಗೋದಿಲ್ಲ, ಹಿ ವಿಲ್ ಹ್ಯಾವ್ ಎ ವೆರಿ ಗುಡ್ ಬೆನಿಫಿಟ್, ಪರಲೋಕದಲ್ಲಿಯೂ ಲಾಭ, ಇಹಲೋಕದಲ್ಲಿಯೂ ಲಾಭ. ಸೊ ಅವನಿಗೆ ಅಲ್ಲೆಲ್ಲ ಸಿಗತ್ತೆ ಅಂತ ಹೇಳಿ ಹೇಳ್ತಾ ಬಂದು, ತತ್ರ ತಮ್ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತಥೋ ಭೂಯ ಸಂಸಿದ್ಧೌ ಕುರುನಂದನ ಅಂತ ಹೇಳಿ, ತತ್ರ ಅಂದ್ರೆ ಅದಕ್ಕೆ ಆ ರಾಘವ ಸ್ವಾಮಿಗಳವರು ಹೇಳ್ತಾರೆ, ದ್ವಿಪ್ರಕಾರೇ ಅಪಿ ಅಂದ್ರೆ ಏನು, ಈ ಅರ್ಜುನನೇ ಎರಡು ಜನ್ಮಗಳು, ಎರಡನೇ ಜನ್ಮ ಏನು, ಒಂದು ಶುಚಿಮಂತರಾದ ಧನಿಕರ ಮನೆ, ಇಲ್ಲ ಇನ್ನೊಂದು ಯೋಗಿಗಳ ಕುಲದಲ್ಲಿ, ಎರಡು ವಿಧವಾದ ಜನ್ಮ ಅಂದ್ರೆ ಯಾವ ಜನ್ಮ ಬಂದರೂ ಕೂಡ ಅವನಿಗೆ ಪೌರ್ವದೇಹಿಕಂ ಅಂದ್ರೆ ಪೂರ್ವದೇಹೇ ಭವಂತಂ, ಪೌರ್ವದೇಹಿಕಂ ಅಂತ ಶ್ಲೋಕದಲ್ಲಿ ಬಂತು ಅದು, ಅಂದ್ರೆ ಪೂರ್ವದೇಹ ಉಳ್ಳವನಾದಾಗ, ಅಂದ್ರೆ ಪೂರ್ವದೇಹ ಬಂದಾಗ, ಅಂದ್ರೆ ಪೂರ್ವದೇಹೇ ಭವಂತಂ, ಹಾಗೆ ಪೂರ್ವದೇಹದಲ್ಲಿ ಅವನಿಗೆ ಯೋಗ ಮಾಡಬೇಕನ್ನೋ ಒಂದು ಇಚ್ಛೆ ಇತ್ತು. ಹಾಗೆ ಇದ್ದವನಿಗೆ ಬುದ್ಧಿ ಸಂಯೋಗಂ ಅಂದ್ರೆ ಭಗವತಿ ಮನೋಯೋಗಂ, ಬುದ್ಧಿ ಸಂಯಕ್ ಯೋಗ ಅಂದ್ರೆ ಯೋಗ ಅಂದ್ರೆ ಧ್ಯಾನ ಯೋಗ, ಬುದ್ಧಿ ಚೆನ್ನಾಗಿ ಭಗವಂತನಲ್ಲಿ ಧ್ಯಾನ ಯೋಗದಲ್ಲಿ ರತವಾಗ್ತಾನೆ. ಧ್ಯಾನಮಿತಿ ಯಾವತ್ ಲಭತೆ, ಅವನಿಗೆ ಅಂತಹ ಧ್ಯಾನದ ಒಂದು ಅವಕಾಶವು ಶಕ್ತಿಯೋ ಅದು ಸಿಗತ್ತೆ ಅವನಿಗೆ ಅಂತ ಹೇಳಿ, ತಥೋಭೂಯ ಅಂದ್ರೆ ಪೌರ್ವದೇಹಿಕಾತ್ ಅಧಿಕಂ ಅಂತೇಳಿ, ತಥೋಭೂಯ ಅಂತ, ಯತತೇಚ ತಥೋಭೂಯ, ಯತತೆ ಪ್ರಯತ್ನ ಮಾಡ್ತಾನೆ, ತಥೋಭೂಯ ತಥೋ ಅಂದ್ರೆ ಅದಕ್ಕಿಂತಲೂ ಚೆನ್ನಾಗಿ, ಯಾವುದಕ್ಕಿಂತಲೂ ಚೆನ್ನಾಗಿ ಮುಂದಿನ ಜನ್ಮದಲ್ಲಿ ಅವನು ಧ್ಯಾನ ಯೋಗದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ದಾನೋ ಅದಕ್ಕಿಂತಲೂ ಅಧಿಕವಾದ ಪ್ರಯತ್ನವನ್ನು ಮಾಡ್ತಾನೆ, ಮಾಡಿ ಸಂಸಿದ್ಧವು ಅವನು ಸಂಸಿದ್ಧಿಯನ್ನು ಪಡಿತಾನೆ, ಸಂಸಿದ್ಧ ಅಂದ್ರೆ ಧ್ಯಾನ ಸಂಪೂರ್ತವು ಯತತೆ ನಾನು ಧ್ಯಾನವನ್ನು ಪೂರ್ತಿ ಮಾಡಬೇಕನ್ನೋ ಇಚ್ಛೆ ಬರುತ್ತೆ. ಅಂದ್ರೆ ಅವನಿಗೆ ಪೂರ್ವಜನ್ಮದ ನೆನಪಿರಬೇಕಂತಲ್ಲ, ಪೂರ್ವಜನ್ಮದಲ್ಲಿ ಅವನು ಧ್ಯಾನ ಮಾಡಿರ್ತಾನೆ, ಪ್ರಯತ್ನ ಮಾಡಿರ್ತಾನೆ, ಆದ್ರೆ ಈ ಜನ್ಮದಲ್ಲಿ ಇನ್ನೂ ಮುಂಚಕ್ಕೆ ಹೋಗ, ಅವನು ಧ್ಯಾನ ಮಾಡಬೇಕನ್ನುವ ಇಚ್ಛೆ ಮುಂದಿನ ಜನ್ಮಕ್ಕಿಂತಲೂ ಜಾಸ್ತಿಯಾದ ಇಚ್ಛೆ ಇರುತ್ತೆ, ಜಾಸ್ತಿ ಪ್ರಯತ್ನವೂ ಮಾಡ್ತಾನೆ. ಹೀಗೆ ಸಂಸಿದ್ಧವು ಕುರುನಂದನ ಹೇ ಅರ್ಜುನನೇ, ಅವನು ಈ ವಿಧವಾಗಿ ಇನ್ನಾ ಸಂಸಿದ್ಧಿಯಲ್ಲಿ ಸಂಸಿದ್ಧವು ಯತತೆ ತಥೋಭೂಯ ಸಂಸಿದ್ಧವು ಯತತೆ, ಅಂದ್ರೆ ತನ್ನ ಜ್ಞಾನವನ್ನು ಸಿದ್ಧಗೊಳಿಸುವುದಕ್ಕೆ ಇನ್ನೂ ಜಾಸ್ತಿಯಾಗಿ ಪ್ರಯತ್ನವನ್ನು ಮಾಡ್ತಾನೆ ಅಂತ ಹೇಳಿ ಹೇಳಿದ ಮೇಲೆ ಅದಕ್ಕೆ ಹೇಳ್ತಾನೆ ಶ್ರೀಕೃಷ್ಣ. ಇನ್ನೂ ಅದನ್ನು ಎಲ್ಯಾಬರೇಟ್ ಮಾಡ್ತಾ ಹೇಳ್ತಾ ಇದ್ದಾನೆ ಏನಂದ್ರೆ, ಪೂರ್ವಾಭ್ಯಾಸೇನ ತೇನೈವ ಹಿರೇತೇಹಿ ಅವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾದಿ ವರ್ತತೆ ಅಂತ ಹೇಳಿ. ತೇನೈವ ತೇನೈವ ಅಂದ್ರೆ ಪೂರ್ವಾಭ್ಯಾಸೇನ ತೇನೈವ ತೇನೈವ ಪೂರ್ವಾಭ್ಯಾಸೇನ ನ ಅವಶಃ ಅಪಿ ಸನ್ ಅಂತೇಳಿ, ತೇನೈವ ಹಿರೇತೇಹಿ ಅವಶೋಪಿ ಸಹ ಅಂತೇಳಿ. ಅಂದ್ರೆ ಅವನು ತೇನೆಯೇವ ಪೂರ್ವ ಅಭ್ಯಾಸೇನ ಅವಶಃ ಅಪಿ ಸನ್, ಅವಶಃ ಅಂದ್ರೆ ವಶವಿಲ್ಲ, ಅಂದ್ರೆ ಈವನ್ ವಿಥೌಟ್ ಹಿಸ್ ಕಂಟ್ರೋಲ್ ಹಿ ವಿಲ್ ಬಿ ಇಮರ್ಸ್ಡ್ ಇನ್ ಧ್ಯಾನ ಯೋಗ. ಅಂದ್ರೆ ಎಂದಕ್ಕೂ ಯಾಕೆಂದ್ರೆ ಪೂರ್ವ ದೇಹದಲ್ಲಿ ಅವನು ಅಭ್ಯಾಸ ಮಾಡಿದ್ದಾನೆ, ಅಂದ್ರೆ ಪೂರ್ವ ಜನ್ಮದಲ್ಲಿ ಅವನು ಮಾಡಿದಂತಹ ಧ್ಯಾನ ಯೋಗದ ಅಭ್ಯಾಸದ ಆ ಬಲದಿಂದ ಈ ಜನ್ಮದಲ್ಲಿ ಕೂಡ ಅವನಿಗೆ ಧ್ಯಾನ ಯೋಗದಲ್ಲಿ ಮನಸ್ಸು ಚೆನ್ನಾಗಿ ನೆಲೆಸಿರುತ್ತೆ. ಆ ಅಭ್ಯಾಸದ ಬಲದಿಂದ ಅವನ ಕೈಲಿ ಅವನ ವಶದಲ್ಲಿ ಇಲ್ಲದೇ ಇದ್ದರೂ ಕೂಡ ಹಿಯತೆ ಹಿಯತೆ ಅಂದ್ರೆ ಪ್ರವರ್ತತೆ ಏನು ಎಲ್ಲಿ ಧ್ಯಾನಾದವು ಬುದ್ಧಿ ಪೂರ್ವಂ ಸ್ವರಸತೆಯ ಪ್ರವೃತ್ತಿಹೀನ ಅಪಿ ಪೂರ್ವ ಅಭ್ಯಾಸವಶಾತ್ ಧ್ಯಾನಾದಿ ಕರ್ಮಣಿ ಪ್ರವರ್ತತ ಇತ್ಯರ್ಥ ಅಂತೇಳಿ. ಅದಕ್ಕೆ ಪೂರ್ವಾಭ್ಯಾಸೇನ ತೇನೈವ ಹಿರಿಯತೆ ಹಿ ಅವಶೋಪಿ ಸಹ ಅಂತೇಳಿ, ಅಂದ್ರೆ ಅವನು ವಶದಲ್ಲಿಲ್ಲದೂ ಕೂಡ ಪೂರ್ವಂ ಸ್ವರಸತೆಯ ಪ್ರವೃತ್ತಿಹೀನ ಅಪಿ ಅವನಿಗೆ ತನ್ನ ಸ್ವರಸತೆಯ ಅಂದ್ರೆ ಭಗವಂತನಲ್ಲಿ ಈ ವಿಧವಾಗಿ ಸ್ವಾರಸ್ಯದಿಂದ ನಾನು ಮಾಡಬೇಕನ್ನುವ ಆ ಪ್ರವೃತ್ತಿ ಮುಂದಿನ ಜನ್ಮದಲ್ಲಿ ಇಲ್ಲದೇ ಇದ್ದರೂ ಕೂಡ ಈ ಜನ್ಮದಲ್ಲಿ ಅದು ಬರುತ್ತೆ ಅವನಿಗೆ ಆ ಪೂರ್ವ ಅಭ್ಯಾಸದ ಬಲದಿಂದ. ಆ ಕಾರಣದಿಂದ ಧ್ಯಾನಾದಿ ಕರ್ಮಣಿ ಪ್ರವರ್ತದ, ಧ್ಯಾನಾದಿಗಳ ಕರ್ಮದಲ್ಲಿ ಅವನು ವರ್ತಿಸುತ್ತಾನೆ ಅಂತ ಹೇಳಿದಾಗ, ಯೋಗಭ್ರಷ್ಟಸ್ಯ ಪುಣ್ಯ ಲೋಕಾಧಿಕಂ ಇತ್ಯೇತದ ಕೈಮುಖ್ಯೇನ ಅಪಿ ಆಹ ಜಿಜ್ಞಾಸುಹು ಅಪಿ ಇತಿ. ಈ ವಿಧವಾಗಿ ಯೋಗಾಭ್ಯಾಸ ಮಾಡಿ ಭ್ರಷ್ಟನಾದವನು ಯೋಗಭ್ರಷ್ಟನಾದವನಿಗೆ ಪುಣ್ಯಲೋಕಾದಿಗಳು ಸಿಕ್ಕಿ ಈ ಒಳ್ಳೆ ಜನ್ಮಗಳು ಸಿಕ್ಕಿ ಇನ್ನೂ ಧ್ಯಾನದಲ್ಲಿ ಜಾಸ್ತಿಯಾಗಿ ಮಾಡುವುದು ಆಗತ್ತೆ ಅನ್ನುವುದಕ್ಕೆ ಏನು ಭರವಸೆ, ವಾಟ್ ಈಸ್ ದ ಗ್ಯಾರಂಟಿ? ಇಷ್ಟೆಲ್ಲ ಕೃಷ್ಣ ಪ್ರಾಮಿಸ್ ಮಾಡಿದ, ಆರ್ ದ ಎಂಟಿ ಪ್ರಾಮಿಸಸ್, ನಿಜವಾಗಿ ಹಾಗಾಗತ್ತಾ ಅಂತ ಒಂದು ಸಂಶಯ ಬಂದರೆ ಅದಕ್ಕೆ ಶ್ರೀಕೃಷ್ಣ ಸಮಾಧಾನ ಕೊಡ್ತಾನೆ. ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ ಅಂತೇಳಿ. ಜಿಜ್ಞಾಸುಹು ಅಪಿ ಅಂದರೆ ಯೋಗ ಜ್ಞಾನ ಇಚ್ಛು ಅಪಿ ಅಂದರೆ ಯೋಗ ಜ್ಞಾನ ಯೋಗ ಧ್ಯಾನ ಮಾಡಬೇಕನ್ನುವ ಒಂದು ಇಚ್ಛೆ ಡಿಸೈರ್ ಇದ್ದವನು ಕೂಡ ಜಸ್ಟ್ ಬಿಕಾಸ್ ಆಫ್ ದ ಡಿಸೈರ್ ಇಟ್ ಸೆಲ್ಫ್ ಅದು ಒಂದೇ ಸಾಕು, ಅದರಿಂದಲೇ ಸಿಗಿಬಿಡತ್ತೆ ಅಂತೇಳಿ. ಸೊ ಒಂದು ಇಚ್ಛೆ ಇದ್ದ ಮಾತ್ರಕ್ಕೆ ಯೋಗ ಜ್ಞಾನೇಚ್ಛು ಅಪಿ ಅವನಿಗೆ ಶಬ್ದ ಬ್ರಹ್ಮಾತಿ ವರ್ತತೆ ಅಂತೇಳಿ. ಅಂದ್ರೆ ಶಬ್ದ ಬ್ರಹ್ಮ ಅತಿವರ್ತತೆ, ಶಬ್ದ ಬ್ರಹ್ಮ ಅಂದ್ರೆ ಏನು? ಶಬ್ದ ಅಂದ್ರೆ ವೇದ ಶಬ್ದಗಳು, ಶಬ್ದ ಬ್ರಹ್ಮ ಅಂದ್ರೆ ಶ್ರೇಷ್ಠವಾದ ವೇದ ಶಬ್ದಗಳು ಶ್ರೇಷ್ಠವಾದ ಶಬ್ದಗಳು ಅಂದ್ರೆ ವೇದ ಶಬ್ದಗಳು, ಶಬ್ದ ಬ್ರಹ್ಮ ಅಂದ್ರೆ ವೇದ ದ ಶಬ್ದಗಳು ಅಂತ ಅರ್ಥ, ಬ್ರಹ್ಮ ಅಂದ್ರೆ ವೇದ ಅನ್ನುವ ಅರ್ಥವೂ ಬರುತ್ತೆ, ಶಬ್ದ ಬ್ರಹ್ಮ ವೇದ ಶಬ್ದಗಳು. ಈ ವಿಧವಾಗಿ ಶಬ್ದ ಬ್ರಹ್ಮ ಅತಿವರ್ತತೆ ಅಂದ್ರೆ ಅವನು ವೇದಗಳಲ್ಲಿ ಹೇಳಿದಂತಹ ವಿಧಿ ನಿಷೇಧಗಳನ್ನು ಮೀರಿ ನಿಲ್ಲುತ್ತಾನೆ ಅಂದ್ರೆ ಅರ್ಥ ಏನು? ಅವನಿಗೆ ವೇದದಲ್ಲಿ ಹೇಳಿದಂತಹ ವಿಧಿ ನಿಷೇಧಗಳು ಕೂಡ ಅವನಿಗೆ ಅಪ್ಲೈ ಆಗೋದಿಲ್ಲ ಅಂದ್ರೆ ಏನು? ಯಾವಾಗ ಅಪ್ಲೈ ಆಗೋದಿಲ್ಲ? ಮೋಕ್ಷಕ್ಕೆ ಹೋದಾಗಲೇ ವೇದದ ವಿಧಿ ನಿಷೇಧಗಳು ನಮ್ಮಲ್ಲಿ ಅಪ್ಲೈ ಆಗೋದಿಲ್ಲ. ಈ ಪ್ರಪಂಚದಲ್ಲಿ ಇದ್ದಷ್ಟು ದಿನ ವೇದಾದಿಗಳ ಆ ವಿಧಿ ನಿಷೇಧಗಳು ನಮ್ಗೆ ಅಪ್ಲೈ ಆಗೇ ಆಗುತ್ತೆ. ಯಾವಾಗ ವೇದಗಳಲ್ಲಿ ಹೇಳಿದ ವಿಧಿ ನಿಷೇಧಗಳು ಅಪ್ಲೈ ಆಗೋದಿಲ್ಲ? ಮೋಕ್ಷಕ್ಕೆ ಹೋದ ಮೇಲೆ. ಅವನು ಶಬ್ದ ಬ್ರಹ್ಮ ಅತಿವರ್ತತೆ ಆ ವೇದ ಆದಿಗಳ ವಿಧಿ ನಿಷೇಧಗಳಿಗೆ ಮೀರಿ ನಿಲ್ಲುತ್ತಾನೆ ಅಂದರೆ ಅರ್ಥವೇನು? ಅವನು ಮೋಕ್ಷಕ್ಕೆ ಹೋಗ್ತಾನೆ, ಮುಕ್ತನಾಗುತ್ತಾನೆ ಅಂತ ಅರ್ಥ. ಮುಕ್ತನಾಗುತ್ತಾನಾದ್ದರಿಂದ ಆ ವಿಧಿ ನಿಷೇಧಗಳು ಅವನಿಗೆ ಅನ್ವಯಿಸುವುದಿಲ್ಲ. ಹೀಗೆ ಮುಕ್ತನಾಗುತ್ತಾನೆ ಯಾರು? ಜಿಜ್ಞಾಸು ಅಪಿ, ಜಿಜ್ಞಾಸು ಆದ ಮಾತ್ರಕ್ಕೆ, ಯೋಗವನ್ನು ತಿಳಿಯಬೇಕನ್ನುವ ಇಚ್ಛೆ ಇದ್ದ ಮಾತ್ರಕ್ಕೆ ಅವನು ಮುಕ್ತನಾಗುತ್ತಾನೆ ಅಂತ ಹೇಳಿದ ಮೇಲೆ ಕೈಮುತ್ಯ ನ್ಯಾಯದಿಂದ ಆ ಯೋಗದ ಇಚ್ಛೆ ಇದ್ದು ಅದು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕನ್ನುವ ಇಚ್ಛೆ ಇದ್ದು ಅದನ್ನು ಪ್ರಯತ್ನ ಮಾಡಿ ಆ ಪ್ರಯತ್ನ ಸ್ವಲ್ಪ ದಿನ ಎಷ್ಟೋ ದಿನಗಳು, ಸ್ವಲ್ಪ ದಿನ, ಒಂದು ತಿಂಗಳು, ಒಂದು ವರ್ಷ, 10 ವರ್ಷ ಎಷ್ಟೋ ಮಾಡಿ ಅವನು ಕೈಲಾಗಲ್ಲ ಅಂತ ಬಿಟ್ಟಿದ್ದಾನೆ, ಯೋಗ ಭ್ರಷ್ಟನಾಗಿದ್ದಾನೆ. ಸೊ ಯೋಗ ಭ್ರಷ್ಟನಾಗಿದ್ದಾನೆ ಅನ್ನುವುದಕ್ಕೆ ಅವನಿಗೆ ಪನಿಷ್ಮೆಂಟ್ ಸಿಗೋದಿಲ್ಲ. ಯಾಕೆ ಅಂದರೆ ಅವನು ಯೋಗವನ್ನು ಮಾಡಬೇಕನ್ನುವ ಇಚ್ಛೆಯನ್ನಿಟ್ಟುಕೊಂಡು ಅದಕ್ಕೆ ಬೇಕಾದಷ್ಟು ಪ್ರಯತ್ನ, ಬೇಕಾದಷ್ಟು ಅಲ್ಲ, ಎಷ್ಟು ಬೇಕು ಅವನ ಕೈಲಾದಷ್ಟು ಪ್ರಯತ್ನವನ್ನು ಮಾಡಿ ಆ ಅಷ್ಟು ಪ್ರಯತ್ನ ಮಾಡಿದಾಗ ನಂತರ ಅದು ವಿಫಲವಾಗಿ ಅವನಿಗೆ ಅಂದ್ರೆ ಡಿಸ್ಕರೇಜ್ಮೆಂಟ್, ಏನೋ ಆಗಿಲ್ಲಪ್ಪ, ಏನಾಗಿಲ್ಲ ಅಂತ ಹೇಳಿ ಬೇಜಾರಾಗಿಬಿಟ್ಟು ಬಿಟ್ಟುಬಿಟ್ಟಿದ್ದಾನ, ಅವನು ಯೋಗ ಭ್ರಷ್ಟನಾಗಿದ್ದಾನೆ. ಆದರೆ ಅಷ್ಟುವರೆಗೂ ಇಚ್ಛೆ ಇತ್ತು, ಪ್ರಯತ್ನ ಮಾಡಿದ್ದಾನೆ. ಇದೆಲ್ಲ ಕೇವಲ ಇಚ್ಛೆಯಿಂದಲೇ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರೆ, ಕೈಮುತ್ಯ ನ್ಯಾಯದಿಂದ ಇಚ್ಛೆ ಇದ್ದು ಪ್ರಯತ್ನವೂ ಮಾಡಿದ್ದಾನೆ ಅಂದ್ರೆ ಡೆಫಿನೆಟ್ಲಿ ಹೀ ವಿಲ್ ಬಿ ಬೆಟರ್ ಆಫ್. ಬರೇ ಇಚ್ಛೆ ಇರುವವನಕ್ಕಿಂತಲೂ ಯೋಗ ಜ್ಞಾನದ ಇಚ್ಛೆ ಇದ್ದು ಅದಕ್ಕೆ ಬೇಕಾದ ಪ್ರಯತ್ನವನ್ನು ಕೂಡ ಮಾಡಿದವನು ಇನ್ನೂ ಶ್ರೇಷ್ಠ. ಆ ಕಾರಣದಿಂದ ಅವನಿಗೆ ನಿಶ್ಚಯವಾಗಿ ಆ ಉತ್ತಮ ಲೋಕಗಳು ಸಿಗುತ್ತೆ, ಪುಣ್ಯ ಲೋಕಗಳು ಸಿಗುತ್ತೆ, ಅದಾದ ಮೇಲೆ ಒಳ್ಳೆ ಜನ್ಮವೂ ಸಿಗುತ್ತೆ, ಅದಾದ ಮೇಲೆ ಸಾಧನೆಯನ್ನು ಮುಂದುವರಿಸುತ್ತಾನೆ, ಅದಾದ ಮೇಲೆ ಮೋಕ್ಷಕ್ಕೂ ಇವೆಂಚುಯಲ್ ಆಗಿ ಮೋಕ್ಷಕ್ಕೂ ಹೋಗ್ತಾನೆ ಅವನು. ಹೀ ವಿಲ್ ಬಿ ಇವೆಂಚುಯಲಿ ಲಿಬರೇಟೆಡ್ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೀಗೆ ಶ್ರೀಕೃಷ್ಣ ಪರಮಾತ್ಮ ಆ ಯೋಗ ಭ್ರಷ್ಟನಾದವನಿಗೆ ಕೂಡ ಒಳ್ಳೆಯದೇ ಆಗುತ್ತೆ ಇವೆಂಚುಯಲ್ ಆಗಿ. ಆ ಜನ್ಮದಲ್ಲಿ ಯೋಗ ಭ್ರಷ್ಟ ಆದಾನೆ ಇಮ್ಮಿಡಿಯೇಟ್ ಆಗಿ ಮೋಕ್ಷ ಬರದೇ ಇರಬಹುದು, ಆದರೆ ಇವೆಂಚುಯಲ್ ಆಗಿ ಅವನಿಗೂ ಮೋಕ್ಷವೇ ಬರುತ್ತೆ ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ತಿಳಿಸಿದ್ದಾನೆ. ಆವಾಗ ಇನ್ನೊಂದು ಸಂಶಯ ಬರುತ್ತೆ, ಹಾಗೇನು ಅಂದ್ರೆ ಜಿಜ್ಞಾಸು ಯೋಗದ ಧ್ಯಾನ ಮಾಡಬೇಕನ್ನುವ ಇಚ್ಛೆಯಿಂದಲೇ ಮೋಕ್ಷ ಸಿಕ್ಕಿಬಿಡುತ್ತೆ ಅಂತ ಹೇಳಿದ್ರೆ ಅಷ್ಟು ಮಾತ್ರ ಮಾಡಿದ್ರೆ ಸಾಕಲ್ಲವ? ಯೋಗ ಅಭ್ಯಾಸ ಮಾಡಬೇಕನ್ನುವ ಇಚ್ಛೆ ಒಂದು ಇಟ್ಕೊಂಡು ಬಿಡೋಣ, ಅದೇನು ಪ್ರಯತ್ನ ಮಾಡೋದು ಬೇಡ ಅಂತ ಒಂದು ಕುತರ್ಕ ನಮಗೆ ಯಾವಾಗಲೂ ಮನಸ್ಸು ಹೋಗುತ್ತೆ ಆ ಕಡೆ. ಓ ಈ ತರಹ ನಾವು ಮಾಡ್ಬೋದಲ್ಲವ, ಜಸ್ಟ್ ಇಚ್ಛೆ ಇಟ್ಕೊಂಡು ಬಿಡೋಣ, ಏನು ಧ್ಯಾನಾದಿಗಳಲ್ಲಿ ಪ್ರಯತ್ನ ಮಾಡೋದು ಬೇಡ, ಆವಾಗಲೂ ನಮಗೆ ಮೋಕ್ಷ ಬಂದಿಬಿಡತ್ತೆ, ಹಾಗೆ ಮಾಡೋಣ ಅಂತ ಹೇಳಿದರೆ ಅದಕ್ಕೆ ಅಂತಹ ಒಂದು ವಿಚಿತ್ರವಾದ ಭಾವನೆಗಳು ಬಂದು ಅದಕ್ಕೆ ಸಮಾಧಾನವನ್ನು ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಪ್ರಯತ್ನಾದ್ ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿ. ಇವೆಲ್ಲ ಹೇಳಿದ್ದ ನೋಡ್ರಿ, ಏನು ಧ್ಯಾನ ಯೋಗದ ಜಿಜ್ಞಾಸು ಅಂದ್ರೆ ಧ್ಯಾನ ಯೋಗದ ಇಚ್ಛೆ ಉಳ್ಳವನು, ಧ್ಯಾನ ಯೋಗದ ಇಚ್ಛೆ ಇದ್ದು ಸ್ವಲ್ಪ ಪ್ರಯತ್ನ ಮಾಡಿ ವಿಫಲನಾಗಿ ಬಿಟ್ಟಿಬಿಟ್ಟವನು, ಇವರೆಲ್ಲರೂ ಕೂಡ ಮಾರ್ಗ ಎಂಥದ್ದವರದು? ಇಚ್ಛೆ ಇರುವಂತಹ ಮಾರ್ಗ ಅಂದ್ರೆ ಯೋಗಾಭ್ಯಾಸ ಮಾಡಬೇಕು ಅನ್ನುವ ಇಚ್ಛೆ ಇದೆ. ಇಚ್ಛೆ ನಾನು ಇಟ್ಕೊಡ್ತೀನಿ ಮಾಡೋದಿಲ್ಲ ಅಂದ್ರೆ ಇಚ್ಛೆ ಇಲ್ಲ ಅಂತ ಅರ್ಥ. ಸಂಬಡಿ ಥಿಂಗ್ಸ್ ಓಕೆ, ನಾನು ಸುಮ್ಮನೆ ಇಚ್ಛೆ ಇಟ್ಕೊಂಡು ಬಿಡ್ತೀನಿ, ಆದ್ರೆ ಏನು ಪ್ರಯತ್ನ ಮಾಡೋದಿಲ್ಲ ಅಂತ ಯಾರಾದರೂ ಭಾವನೆ ಮಾಡಿದರೆ ಅದರ ಅರ್ಥ ಏನು? ಅವನಿಗೆ ನಿಜವಾಗಿ ಇಚ್ಛೆ ಇಲ್ಲ, ಅದನ್ನು ಆ ಟೋಪಿ ಹಾಕೋಣ ಅಂತ ಅನ್ನುವ ಭಾವನೆ ಇದೆ ಅಷ್ಟೇ ಅವನಿಗೆ ಅಂತ ಅರ್ಥ. ನಿಜವಾದ ಡಿಸೈರ್, ನಿಜವಾದ ಇಚ್ಛೆ ಉಳ್ಳವನು, ಜ್ಞಾನೇಚ್ಛು ಆದವನು, ಜಿಜ್ಞಾಸು ಆ ವಿಧವಾಗಿ ಧ್ಯಾನ ಯೋಗದ ಇಚ್ಛೆ ಉಳ್ಳವನಿಗೆ ಪ್ರಯತ್ನ ಮಾಡೇ ಮಾಡ್ತಾನೆ. ಪ್ರಯತ್ನ ಮಾಡೋದು ಮಾತ್ರವಲ್ಲ, ಪ್ರಯತ್ನ ಬೆಳೀತಾ ಹೋಗುತ್ತೆ ಅವನಿಗೆ. ಒಂದೊಂದು ಜನ್ಮಕ್ಕಿಂತ ಇನ್ನೊಂದು ಜನ್ಮ, ಅದಕ್ಕಿಂತಲೂ ಇನ್ನೊಂದು ಜನ್ಮ, ಅನೇಕ ಜನ್ಮಗಳಲ್ಲಿ ಅನೇಕ ವಿಧವಾದ ಪ್ರಯತ್ನಗಳನ್ನು ಬೆಳೆಸ್ತಾ ಹೋಗಿ ಅವನು ಇವೆಂಚುಯಲ್ ಆಗಿ ಮೋಕ್ಷಕ್ಕೆ ಹೋಗ್ತಾನೆ. ಅದನ್ನೇ ಹೇಳ್ತಾ ಇದ್ದಾರೆ. ಪ್ರಯತ್ನಾದ್ ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ. ಅವನೇ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡ್ತಾನೆ, ಸ್ವಲ್ಪ ಪ್ರಯತ್ನ ಮಾಡಿದಾಗ ಕಿಲ್ಬಿಷ ಅಂದ್ರೆ ಪಾಪ ಸಂಶುದ್ಧವಾಗುತ್ತೆ, ಪಾಪ ಅವನಿಗೆ ಸ್ವಲ್ಪ 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 ಬಿಡ್ತಾ ಹೋಗುತ್ತೆ, ಅಂದ್ರೆ ಶುದ್ಧಿ ಆಗ್ತಾ ಹೋಗುತ್ತೆ. ಒಳಗಿನ ಶುದ್ಧಿ ಹೊರಗಿನ ಶುದ್ಧಿ ಎರಡೂ ಆಗುತ್ತೆ. ಆಗಿಬಿಟ್ಟು ಅನೇಕ ಜನ್ಮ ಸಂಸಿದ್ಧ ಆದತೋ ಯಾತಿ ಪರಾಮತಿ. ಅನೇಕ ಜನ್ಮಗಳಲ್ಲಿ ಸಮ್ಯಕ್ ಸಿದ್ಧಿ, ಆ ಸಂಚನಾಗಿ ಜ್ಞಾನದ ಸಿದ್ಧಿಯನ್ನು ಪಡೆದವನಾಗ ಅವನು ಮೋಕ್ಷವನ್ನು ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರು. ವಿವೃತಿಯಲ್ಲಿ ಏನ್ ಹೇಳ್ತಾರೆ ಅನ್ನೋದು ನೋಡೋಣ. ಯೋಗ ಜಿಜ್ಞಾಸ ಮಾತ್ರೇಣ ಮುಕ್ತಿ ಚೇತ್ ತದ್ ಅನುಷ್ಠಾನಂ ವ್ಯರ್ಥಂ ಇತ್ಯತಃ ನ ತಾವನ್ಮಾತ್ರೇಣ ಮುಕ್ತಿರಪಿ ತು ಅನೇಕ ಜನ್ಮನಿ ಇತಿ ಆಹ ಪ್ರಯತ್ನಾತ್ ಇತಿ. ಯೋಗ ಜಿಜ್ಞಾಸು ಅಪಿ ಇತಿ ಅನುಷಂಗ ಯೋಗಂ ಜ್ಞಾತ್ವಾ ಇತಿ ಶೇಷ ಯತಮಾನಃ ಪ್ರಯತ್ನಂ ಕುರುವನ್ ತತಃ ಪ್ರಯತ್ನಾತ್ ಯೋಗೀ ಜ್ಞಾನಯೋಗವಾನ್ ಸನ್ ಸಂಶುದ್ಧ ಕಿಲ್ಬಿಷಃ ನಿದ್ಧೂತ ಪಾಪಃ ಅನೇಕ ಜನ್ಮಭಿಃ ಸಂಸಿದ್ಧ ಅಪರೋಕ್ಷ ಜ್ಞಾನಿ ಅನೇಕ ಜನ್ಮ ಸಂಸಿದ್ಧ ತತಃ ಅಪರೋಕ್ಷ ಜ್ಞಾನಾತ್ ಪರಾಂ ಗತಿಂ ಯಾತಿ ಇತಿ. ಅಂದ್ರೆ ಏನು, ಯೋಗ ಜಿಜ್ಞಾಸಾ ಮಾತ್ರದಿಂದ ಜಸ್ಟ್ ಯೋಗವನ್ನು ತಿಳ್ಕೊಳ್ಳಕ್ಕೆ ಒಂದು ಇಚ್ಛೆ ಇದೆ ಅಂದ ಮಾತ್ರಕ್ಕೆ ಮುಕ್ತಿ ಬಂದಿಬಿಟ್ಟರೆ ಅದರ ಅನುಷ್ಠಾನ ಯಾಕೆ ಮಾಡಬೇಕು? ಅನುಷ್ಠಾನ ವ್ಯರ್ಥ. ಜಸ್ಟ್ ಒಂದು ಜಿಜ್ಞಾಸ ಮಾತ್ರ ಮಾಡಿಬಿಡೋಣ, ತಿಳ್ಕೋಬೇಕನ್ನೋ ಒಂದು ಇಚ್ಛೆ ಇಟ್ಕೊಂಡು ಬಿಡೋಣ, ಅದಕ್ಕೆ ಅನುಷ್ಠಾನ ಮಾಡಬೇಕಾಗಿದ್ದಿಲ್ಲ. ಅನುಷ್ಠಾನ ವ್ಯರ್ಥ, ಇಸ್ ಮೀ ವೇಸ್ಟ್. ಜಿಜ್ಞಾಸ ಮಾತ್ರ ಸಾಕಂದ್ರೆ ಅನುಷ್ಠಾನ ಯಾಕೆ, ಅದು ವ್ಯರ್ಥ ಅಂತ ಒಂದು ಭಾವನೆ ಬಂದರೆ ವ್ಯರ್ಥ ಇತ್ಯತಃ ನ ತಾವನ್ ಮಾತ್ರೇಣ ಮುಕ್ತಿ. ಜಿಜ್ಞಾಸ ಇದ್ದ ಮಾತ್ರಕ್ಕೆ ಮೋಕ್ಷ ಬರುತ್ತಂತಿಲ್ಲ, ಜಿಜ್ಞಾಸ ಬಂದವನಿಗೆ ಮೋಕ್ಷ ಬರುತ್ತೆ ಅಂತ ಹೇಳಿದ್ದಾನೆ ಹೊತ್ತು ಕೃಷ್ಣ. ಜಿಜ್ಞಾಸ ಇಟ್ಟುಕೊಂಡ ಮಾತ್ರಕ್ಕೆ ಮೋಕ್ಷ ಬರುತ್ತೆ ಅಂತ ಹೇಳಿಲ್ಲ. ಯಾಕೆ ಅಂತ ಹೇಳಿದ್ರೆ ತಾವನ್ ಮಾತ್ರೇನ ಮುಕ್ತಿರಪಿ ತು ಅನೇಕ ಜನ್ಮ ನಿತ್ಯ ಪ್ರಯತ್ನ ಇತಿ. ಆ ಯಾರಿಗಾದರೆ ಅಂತಹ ಒಂದು ಜಿಜ್ಞಾಸ ಇರುತ್ತೋ, ಧ್ಯಾನ ಯೋಗ ಮಾಡಬೇಕನ್ನುವ ಇಚ್ಛೆ ಉಳ್ಳವನು, ಅವನು ತಪ್ಪದೆ ಪ್ರಯತ್ನ ಮಾಡ್ತಾನೆ. ಪ್ರಯತ್ನ ಮಾಡಿ ಒಂದು ಜನ್ಮದಲ್ಲಿ ವಿಫಲನಾಗಬಹುದು, ಎರಡು ಜನ್ಮದಲ್ಲಿ ವಿಫಲನಾಗಬಹುದು, ಹತ್ತು ಜನ್ಮಗಳಲ್ಲಿ ವಿಫಲನಾಗಬಹುದು. ಹಿ ಮೇ ಬಿ ಫೇಲಿಂಗ್ ಅಗೇನ್ ಅಂಡ್ ಅಗೇನ್. ಆದರೆ ಇವೆಂಚುಯಲ್ ಆಗಿ ಅದು ಇನ್ಕ್ರೀಸ್ ಆಗ್ತಾ ಹೋಗಿ ಬೆಳೀತಾ ಹೋಗಿ ಅವನು ಆಮೇಲೆ ಆಮೇಲೆ ಚೆನ್ನಾಗಿ ಮಾಡ್ತಾನೆ. ಅವನಿಗೆ ತಾವನ್ ಮಾತ್ರ ಅನೇಕ ಜನ್ಮ ನಿತ್ಯ ಪ್ರಯತ್ನ ಆದಿತ್ಯತೆ. ಯೋಗ ಜಿಜ್ಞಾಸು ಅಪಿ ಇತ್ಯನು ಸಂಘ, ಯಾರು ಯೋಗ ಜಿಜ್ಞಾಸು ಆಗಿದ್ದಾನೋ ಅವನು ಯೋಗಂ ಜ್ಞಾತ್ವ, ಜಿಜ್ಞಾಸ ಇದೆ, ಯೋಗ ಜ್ಞಾನ ಇದೆ, ಯೋಗದ ಆ ತಿಳುವಳಿಕೆಯು ಬರುತ್ತೆ. ಓಹೋ ಇದು ಮಾಡಬೇಕನ್ನುವ ಇಚ್ಛೆ ಯಾಕೆ ಬರುತ್ತೆ, ಯೋಗ ಅಂದ್ರೆ ಏನು ಅನ್ನೋ ತಿಳುವಳಿಕೆ ಇದಾದ ಕಾರಣದಿಂದ ಇಚ್ಛೆ ಬರುತ್ತೆ. ಆ ತಿಳುವಳಿಕೆ ಇದೆ, ಇಚ್ಛೆ ಬಂತು, ಬಿಡ್ತಾನೇನು ಅವನು? ಬಿಡೋದಿಲ್ಲ, ಮಾಡ್ತಾನೆ. ಸ್ವಲ್ಪ ಆದರೂ ಅಲ್ಪನೂ ಅವನ ಕೈಲಾದಷ್ಟು ಪ್ರಯತ್ನ ಮಾಡ್ತಾನೆ. ಪ್ರಯತ್ನ ಮಾಡಿದ ಮೇಲೆ ಸಕ್ಸಸ್ ಆಗದೇ ಇದ್ರೂ ನೆಕ್ಸ್ಟ್ ಜನ್ಮದಲ್ಲಿ ಇನ್ನೂ ಜಾಸ್ತಿ ಪ್ರಯತ್ನ ಮಾಡ್ತಾನೆ, ನೆಕ್ಸ್ಟ್ ಜನ್ಮದಲ್ಲಿ ಇನ್ನೂ ಜಾಸ್ತಿ ಪ್ರಯತ್ನ ಮಾಡ್ತಾನೆ. ಹೀಗೆ ಅವನಿಗೆ ಯತಮಾನಃ ಪ್ರಯತ್ನಂ ಕುರುವನ್, ಪ್ರಯತ್ನವನ್ನು ಮತ್ತು 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 ಮಾಡಿದವನಾಗಿ ತತಃ ಪ್ರಯತ್ನಾತ್ ಯೋಗಿ, ಆ ಪ್ರಯತ್ನದಿಂದ ಯೋಗಿಯಾದವನು ಅಂದರೆ ಆ ಧ್ಯಾನ ಯೋಗ ಉಳ್ಳವನು ಸನ್ ಆಗಿ ಸಂಶುದ್ಧ ಕಿಲ್ಬಿಷಃ ಅಂದರೆ ನಿರ್ಧೂತ ಪಾಪ. ಸಂಶುದ್ಧ ಕಿಲ್ಬಿಷ, ಕಿಲ್ಬಿಷ ಅಂದರೆ ಪಾಪ, ಸಂಶುದ್ಧ ಕಿಲ್ಬಿಷ ಅಂದರೆ ತುಳಿಯಲ್ಪಟ್ಟ ಪಾಪ ಉಳ್ಳವನು, ಅಂದರೆ ಅವನು ಪಾಪವೆಲ್ಲ ಬಿಡಿಸಿಕೊಳ್ಳುತ್ತಾನೆ, ಅವೆಲ್ಲವೂ ಪಾಪ ದೂರವಾಗುತ್ತೆ. ಅನೇಕ ಜನ್ಮ ಬಿಹಿ, ಅನೇಕ ಜನ್ಮಗಳಲ್ಲಿ ಸಂಸಿದ್ಧ ಸಮ್ಯಕ್ ಸಿದ್ಧ ಅಪರೋಕ್ಷ ಜ್ಞಾನಿ ಆಗುತ್ತಾನೆ. ಸಂಸಿದ್ಧ ಆಗುತ್ತಾನಂದ್ರೆ ಸಮ್ಯಕ್ ಸಿದ್ಧನಾಗುವುದಂದ್ರೆ ಏನು, ಅಪರೋಕ್ಷ ಜ್ಞಾನಿ ಆಗುತ್ತಾನಂದ್ರೆ ಇವೆಂಚುಲಿ ಹಿ ವಿಲ್ ಆಪ್ಟೇನ್ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನವನ್ನು ಪಡೆದವನಾಗಿ ಅನೇಕ ಜನ್ಮ ಸಂಸಿದ್ಧ, ಅನೇಕ ಜನ್ಮಗಳಲ್ಲಿ ಅವನಿಗೆ ಅಂತಹ ಸಂಸಿದ್ಧಿ. ಅಪರೋಕ್ಷ ಜ್ಞಾನಿ ಆದವನು ಮತ್ತೆ ಅಪರೋಕ್ಷ ಜ್ಞಾನ ಹುಟ್ಟೋಗಿದೆ, ಒಬ್ಬನು ಅಪರೋಕ್ಷ ಜ್ಞಾನಿ ಆಗಿದ್ದಾನೆ, ಅದು ತಿರೋಧಾನವಾಗಬಹುದೇ ಹೊರತು ಅಪರೋಕ್ಷ ಜ್ಞಾನದಲ್ಲಿ ಬಂದಿಬಿಟ್ಟವನು ಮತ್ತು ಅಪರೋಕ್ಷ ಜ್ಞಾನವಾಗದೆ ಹೋಗೋ ಸ್ಥಿತಿ ಬರೋದಿಲ್ಲ. ಸೊ ಅಪರೋಕ್ಷ ಜ್ಞಾನವಾದವನು ಮತ್ತು ಮತ್ತು ಅಪರೋಕ್ಷ ಜ್ಞಾನದ ಜನ್ಮಗಳನ್ನು ಮತ್ತು ಮತ್ತು ಪಡೆದವನಾಗಿ ಅವನು ಅಪರೋಕ್ಷ ಜ್ಞಾನದಿಂದ ಸಾಧನೆಯನ್ನು ಇನ್ನೂ ಮುಂದುವರಿಸಿ ಪರಾಂಗತಿಂ ಯಾತಿ, ಅಂತಹ ಪರಗತಿ ಮೋಕ್ಷದ ಸ್ಥಿತಿಯನ್ನು ಪಡೆಯುತ್ತಾನೆ. ಸೊ ಅವನಿಗೆ ಮೋಕ್ಷ ಬರುತ್ತೆ ಅಂದ್ರೆ ಜಿಜ್ಞಾಸುಗೆ ಮೋಕ್ಷ ಬರೋದು ಆ ಜಿಜ್ಞಾಸ ಮಾಡಿದ ಜನ್ಮದಲ್ಲೇ ಬರುತ್ತಂತಲ್ಲ, ಆ ಜನ್ಮ ಆಗತ್ತಲೂ ಬರುತ್ತಂತಲ್ಲ, ಆ ಬೀಜ ಬಂತು. ಆ ಜಿಜ್ಞಾಸ ಅನ್ನೋದು ಒಂದು ದೊಡ್ಡ ಬೀಜ, ಆ ಬೀಜದಿಂದ ಒಂದು ಮಹಾವೃಕ್ಷವಾಗತ್ತೆ, ಆ ವೃಕ್ಷ ಅವನು ಧ್ಯಾನ ಯೋಗ ಮಾಡುವ ಆ ದೊಡ್ಡ ಮರ ಆಗತ್ತೆ, ಆ ಮಹಾವೃಕ್ಷವಾಗಿ ಅದು ಅವನಿಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುವ ದಾರಿಯನ್ನು ತೋರಿಸ್ಕೊಡುತ್ತೆ. ಅವನು ಇವೆಂಚುಯಲ್ ಆಗಿ ಮೋಕ್ಷಕ್ಕೆ ಹೋಗ್ತಾನೆ. ಪರಾಂಗತಿಂ ಯಾತಿ ಅನ್ನೋದು ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ತಿಳಿಸಿದ್ದಾನೆ. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಂ ಅನ್ನುವ ಶ್ಲೋಕದ ಮೂಲಕವಾಗಿ ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಆ ಈ ಧ್ಯಾನ ಯೋಗಕ್ಕೆ ಇಷ್ಟು ಒಂದು ಪ್ರಾಮುಖ್ಯತೆ ಯಾಕೆ, ವೈ ಕೃಷ್ಣ ಇಸ್ ಪ್ರೇಸಿಂಗ್ ಧ್ಯಾನ ಯೋಗ ಸೋ ಮಚ್ ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ 46ನೇ ಪದ್ಯ, ಇದೆಲ್ಲ ಕೂಡ 6ನೇ ಅಧ್ಯಾಯದಲ್ಲಿ ನಾವು ಇಷ್ಟುವರೆಗೂ ನೋಡ್ತಾ ಬಂದಿದ್ದು 43, 44, 45 ಆ ಶ್ಲೋಕ ನೋಡ್ತಾ ಬಂದಿದ್ದೀವಿ. ಈಗ 46ನೇ ಶ್ಲೋಕ 46th verse ಇನ್ 6th ಅಧ್ಯಾಯ 6ನೇ ಅಧ್ಯಾಯದಲ್ಲಿ 46ನೇ ಶ್ಲೋಕ. ತಪಸ್ವಿಭ್ಯೋ ಅಧಿಕೋ ಯೋಗಿ ಜ್ಞಾನಿಭ್ಯೋ ಅಪಿ ಮತೋಧಿಕ. ಇದನ್ನು ಆಕ್ಚುಲಿ ನಾವು ಭಾಷಾ ತಾತ್ಪರ್ಯಗಳು ನೋಡಿಲ್ಲ, ಅದು ವಿವೃತಿಯನ್ನು ನೋಡಿಬಿಟ್ಟು ಭಾಷಾ ತಾತ್ಪರ್ಯಗಳು ಮತ್ತು ಕಂಟಿನ್ಯೂ ಮಾಡಿದಾಗ ನೋಡೋಣ. ಅದು ಪ್ರಾಬ್ಲಿ ಈ ನೆಕ್ಸ್ಟ್ ಕೆಲವು ಕ್ಲಾಸ್ಗಳಲ್ಲಿ ನಾವು ಫಲವಿದು ಬಾಳ್ದಕ್ಕೆ ಬುಧವಾರ ಗುರುವಾರ ಎರಡು ದಿನ ಫಲಗುರುಪಾಲಕ ಮಾಡೋಣ. ಅದಾದ ಮೇಲೆ ಯಾವಾಗ ಗೀತಾ ಕಂಟಿನ್ಯೂ ಮಾಡಿದೆ ಆವಾಗ ಇದನ್ನು ಭಾಷ್ಯ ತಾತ್ಪರ್ಯವನ್ನು ಇವತ್ತು ಗೀತಾ ಅಭಿವೃದ್ಧಿಯ ಮೂಲಕವಾಗಿ ರಾಯರು ಮಾತುಗಳ ಮೂಲಕವಾಗಿ ಕೃಷ್ಣ ಪರಮಾತ್ಮ ಏನು ಹೇಳಿದ್ದಾನೆ ನೋಡೋಣ. ತಪಸ್ವಿಭ್ಯೋ ಅಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಶ್ಚ ಅಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ ಅಂತ ಹೇಳಿ. ಈ ಧ್ಯಾನಯೋಗವಾನ್ ಧ್ಯಾನಯೋಗವನ್ನು ಪಡೆದವನು ಅವನು ಎಂತಹ ಅವನು, ಅವನು ಯಾರಿಗಿಂತಲೂ ಶ್ರೇಷ್ಠ ಅಂತ ಹೇಳಿದರೆ ಅವನು ತಪಸ್ವಿಭ್ಯ ಅಧಿಕ ತಪಸ್ವಿಗಳು. ತಪಸ್ವಿ ಅಂದ್ರೆ ಇಲ್ಲಿ ಏನು ತಪಸ್ವಿಭ್ಯ ಅಂತ ರಾಯರೇನು ಹೇಳ್ತಾರೆ ನೋಡೋಣ. ಯೋಗಂ ಸ್ತೌತಿ ತಪಸ್ವಿಭ್ಯ ಇದೆ ಅಂತ ಯೋಗವನ್ನು ಅಂದ್ರೆ ಧ್ಯಾನ ಯೋಗವನ್ನು ಹೊಗಳುತ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಈ ಶ್ಲೋಕದಲ್ಲಿ ತಪಸ್ವಿಭ್ಯ ಅನ್ನೋ ಶ್ಲೋಕದಲ್ಲಿ. ತಪಸ್ವಿಭ್ಯ ಅಂದ್ರೆ ಏನು, ಕೃಚ್ಛ ಚಾಂದ್ರಾಯಣಾದಿ ತಪೋ ಯುಕ್ತೇಭ್ಯೋ ಯೋಗಿ ಜ್ಞಾನಿಭ್ಯೋ ಅಪಿ ಅಂತೇಳಿ. ಅಂದ್ರೆ ಇಲ್ಲಿ ಕೃಚ್ಛ ಚಾಂದ್ರಾಯಣಾದಿ ತಪೋ ಕೃಚ್ಛ ವ್ರತ ಇದು ವ್ರತಗಳು, ಕೃಚ್ಛ ವ್ರತ ಚಾಂದ್ರಾಯಣ ವ್ರತ ಅನ್ನು ಈ ದೇಹದವನ್ನು ಇನ್ನು ತಾಪ ದೇಹಕ್ಕೆ ಶ್ರಮೆ ಕೊಟ್ಟು ಉಪವಾಸಾದಿಗಳನ್ನು ಮಾಡುತ್ತಾ ಮೂಲಕವಾಗಿ ಕೃಚ್ಛ ವ್ರತ ಅನ್ನೋದು ಒಂದು ವ್ರತ. ಅದೇ ವಿಧವಾಗಿ ಚಾಂದ್ರಾಯಣ ವ್ರತ ಕೃಚ್ಛ ಅಂದ್ರೆ ಇನ್ನೂ ಕಮ್ಮಿ ತಿಂತಾ ಹೋಗೋದು, ಬಹಳ ಅಲ್ಪವಾದ ಆಹಾರ ತಗೊಳ್ಳೋದು. ಚಾಂದ್ರಾಯಣ ವ್ರತ ಅಂತ ಹೇಳಿದರೆ ಚಂದ್ರನ ಬಿಳುವಳಿಕೆ ತಕ್ಕಂತೆ ಅಂದ್ರೆ ಅಮಾವಾಸ್ಯ ಆದಮೇಲೆ ಬರುವ ಪಾಡ್ಯಮಿಯ ದಿನ ಒಂದು ಸ್ವಲ್ಪ ಅನ್ನ ಒಂದು ತುತ್ತನ್ನ ದ್ವಿತೀಯ ಎರಡನೇ ತುತ್ತು ಹಾಗೆ ಬೆಳೆಸ್ತಾ ಹೋಗಿ ಮತ್ತು ಹುಣ್ಣಿಮೆಯ ದಿನ 15 ಮತ್ತು ಅಲ್ಲಿಂದ ಕಡಿಮೆ ಮಾಡ್ತಾ ಬಂದು ಅಲ್ಲಿ ಎಗೈನ್ ಅಮಾವಾಸ್ಯ ಬರೋ ಟೈಮ್ಗೆ ಮತ್ತು 0 ಒಂದೆರಡು ಮೂರು 4 ಹಾಕ್ತಾ ಬಂದು 14 ಅಮಾವಾಸ್ಯ ದಿನ ಏನು ಆಹಾರವಿಲ್ಲದೆ ಇರೋದು. ಹೀಗೆ ಮಧ್ಯದಲ್ಲಿ ಬರುವಂತಹ ಏಕಾದಶಿ ದಿನ ಉಪವಾಸ ಬೇರೆ, ಹೀಗೆ ಮಾಡ್ತಾ ಬರುವಂತಹ ವ್ರತಕ್ಕೆ ಚಾಂದ್ರಾಯಣ ವ್ರತ. ಚಂದ್ರನ ಬೆಳುವಳಿಕೆ ತಕ್ಕಂತೆ ಆ ಅಷ್ಟು ಅನ್ನವನ್ನು ಮಾತ್ರ ತುತ್ತು ಒಂದೊಂದು ಚಿಕ್ಕ ತುತ್ತು ಅನ್ನಗಳನ್ನು ಸ್ವೀಕಾರ ಮಾಡೋದು ಅದು ಚಾಂದ್ರಾಯಣ ವ್ರತ ಅಂತ ಕರೀತಾರೆ. ಹೀಗೆ ಈ ವ್ರತಗಳನ್ನು ಮಾಡುವುದು ಅದು ತಪ ಅಂತಹ ತಪ ಅಂದ್ರೆ ತಪನ ತಾಪ ಕೊಡುವುದು ದೇಹಕ್ಕೆ, ಹಾಗೆ ಮಾಡುವವರಿಗೆ ತಪಸ್ವಿಗಳು ಅಂತ ಕರೀತಾರೆ. ಈ ಇಂತಹ ತಪಸ್ವಿಗಳಿಗಿಂತಲೂ ಈ ಧ್ಯಾನ ಯೋಗ ಮಾಡಿದವನು ಶ್ರೇಷ್ಠನಾಗಿದ್ದಾನೆ. ಅದೇ ವಿಧವಾಗಿ ಜ್ಞಾನಿಭ್ಯ ಅಪಿ ಮತೋಧಿಕ ಅಂತೇಳಿ, ಅಂದ್ರೆ ಜ್ಞಾನಿಗಳಿಗಿಂತಲೂ ಕೂಡ ಈ ಧ್ಯಾನ ಯೋಗಿ ಅವನು ಶ್ರೇಷ್ಠನಾಗಿದ್ದಾನೆ. ಅದೇ ವಿಧವಾಗಿ ಕರ್ಮಿಭ್ಯ ಚ ಅಧಿಕೋ ಯೋಗಿ, ಕರ್ಮಿಗಳು ಅಂದ್ರೆ ಕರ್ಮಾನುಷ್ಠಾನ ಎಲ್ಲಾ ಪೂಜೆ ಈ ಪೂಜೆ ಕರ್ಮಾನುಷ್ಠಾನಗಳನ್ನು ಮಾಡಬೇಕನ್ನುಕೊಂಡವನಿಗಿಂತಲೂ ಈ ಧ್ಯಾನ ಯೋಗದಲ್ಲಿ ಇರುವವನು ಶ್ರೇಷ್ಠನಾಗಿದ್ದಾನೆ. ತಸ್ಮಾತ್ ಯೋಗಿ ಭವಾರ್ಜುನ, ಹೇ ಅರ್ಜುನನೇ ಅದಕ್ಕಾಗಿ ನೀನು ಯೋಗಿಯಾಗು ಅಂದ್ರೆ ಧ್ಯಾನ ಯೋಗದಲ್ಲಿ ನಿರತನಾಗು ಅಂಥೇಳಿ. ಯಸ್ಮಾತ್ ಸರ್ವಾಧಿಕೋ ಮತಃ ತಸ್ಮಾತ್ ಸರ್ವಾಧಿಕತ್ವಾತ್ ಯೋಗಸ್ಯ ಇತ್ಯರ್ಥ. ಅದಕ್ಕೆ ಎಲ್ಲದಕ್ಕಿಂತಲೂ ಜಾಸ್ತಿ ಆಗಿದ್ದ ಕಾರಣದಿಂದ ಈ ಯೋಗವನ್ನು ನೀನು ಅಭ್ಯಾಸ ಮಾಡು. ಯೋಗ ಅಭ್ಯಾಸ ಮಾಡೋದಂದ್ರೆ ಆ ಯೋಗ ಅನ್ನೋದೇನು ಧ್ಯಾನ ಯೋಗ. ಸೊ ಆ ಧ್ಯಾನ ಯೋಗವನ್ನು ಅಭ್ಯಾಸ ಮಾಡಂದ್ರೆ ಅಲ್ಲಿ ಯುದ್ಧರಂಗದಲ್ಲಿ ಕೃಷ್ಣ ಉಪದೇಶ ಕೊಡ್ತಾ ಇದ್ದಾನೆ ಅರ್ಜುನ, ಅಂದ್ರೆ ಅಲ್ಲೇ ಕೂತ್ಕೊಂಡು ಧ್ಯಾನ ಯೋಗ ಮಾಡಂತ ಅರ್ಥ ಅಲ್ಲ, ಅಲ್ಲಿ ಯುದ್ಧ ಮಾಡಂತ ಹೇಳಿದ್ದಾನೆ. ಯುದ್ಧ ಎಲ್ಲ ಆಗತ್ತೆ, ಯುದ್ಧ ಎಲ್ಲ ಮುಗಿದ ಮೇಲೆ ತಾನು ಯಾವಾಗ ವಿರಾಮ ಸಮಯ ಬಂದಾಗ ಆವಾಗ ಧ್ಯಾನ ಯೋಗದಲ್ಲಿ ಮಾಡಬೇಕಂತ ಹೇಳಿ ಕೃಷ್ಣನ ಉಪದೇಶ ಈ ಧ್ಯಾನ ಯೋಗದ ಒಂದು ಮಹತ್ವವನ್ನು ತಿಳಿಸಿಕೊಡ್ತಾ ಇದ್ದಾನೆ ಅರ್ಜುನನಿಗೆ. ಸೊ ಈ ಯುದ್ಧ ಸಮಯದಲ್ಲಿ ಬರುವ ಉಪದೇಶದ ಸಮಯದಲ್ಲಿ ಧ್ಯಾನ ಯೋಗಕ್ಕೆ ಇಷ್ಟು ಒಂದು ಪ್ರಶಂಸೆಯನ್ನು ಕೊಡ್ತಾ ಅದನ್ನು ಹೊಗಳುವುದಕ್ಕೆ ಏನು ಕಾರಣ, ಕಾಂಟೆಕ್ಸ್ಟ್ ಏನು, ಯುದ್ಧ ಮಾಡಬೇಕಂತಲ್ವಾ ಕೃಷ್ಣ ಉಪದೇಶ ಮಾಡಬೇಕು ಅರ್ಜುನನಿಗೆ, ಧ್ಯಾನ ಯೋಗದನ್ನು ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಈ ಯುದ್ಧ ಮಾಡುವುದರ ಮೂಲಕವಾಗಿ ಯುದ್ಧ ಮಾಡುವುದು ತನ್ನ ಧರ್ಮವನ್ನು ಮಾಡಲಿಕ್ಕೆ ಮಾಡಲೇಬೇಕು. ಅಷ್ಟು ಮಾಡಿಬಿಟ್ಟ ಮೇಲೆ ಆಯ್ತು ಯುದ್ಧ ಆಯ್ತು ಎಲ್ಲ ಮುಗೀತು ವಿಜಯ ಪ್ರಾಪ್ತವಾಯಿತು ಆ ಯುದ್ಧ ಆಗೋ ಬಿಡ್ತಲ್ಲ ನಾನು ಇನ್ನೇನು ಮಾಡಬೇಕಾಗಿದ್ದಿಲ್ಲ ಅಂತ ಇಲ್ಲ. ಆವಾಗ ಕೂಡ ನೀನು ಧ್ಯಾನ ಯೋಗವನ್ನು ಮಾತ್ರ ಮಾಡಲೇಬೇಕು. ಅಂದ್ರೆ ಕಾಡಿಗೆ ಹೋಗಿ ಸನ್ಯಾಸ ತಗೋಬೇಕಂತ ಅರ್ಥ ಇಲ್ಲ, ಸಂಸಾರಿಯಾಗಿದ್ದರೂ ಕೂಡ ಧ್ಯಾನ ಯೋಗದಲ್ಲಿ ನಿರತನಾಗಿರಬೇಕು ಅನ್ನೋದನ್ನು ಆ ಉಪದೇಶವನ್ನು ಕೊಡ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ. ಸೊ ಇದು ಆದಮೇಲೆ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೆಕ್ಸ್ಟ್ ಬುಧವಾರ ಫಲಗುರು ಬಾಳದಕ್ಕೆ ಬುಧವಾರ ಗುರುವಾರ ಕೂಡ ಫಲಗುರು ಬಾಳದಕ್ಕೆ ನೋಡೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಶಿಕ್ಷಣಾರ್ಪಣಮಸ್ತು. ಕಾಯನ ವಾಚ ಮನಸ್ಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಮನಸ್ಸು ಸ್ವಭಾವ ಕರೋಮಿ ಇತ್ಯಸ್ಮೈ ಶಿವನಾರಾಯಣ ಶಿಕ್ಷಣಾರ್ಪಣ.